యోంతః ప్రవిశ్య మమ వాచమిమాం ప్రసుప్తాం సంజీవయత్యఖిల శక్తిధరస్వధామ్నా అన్యాంశ్చ హస్తచరణశ్రవణత్వగాదీన్ ప్రాణాన్ నమో భగవతే పురుషాయ తుభ్యం యస్మాద్ బ్రహ్మేంద్ర రుద్రాదిదేవతానాం శ్రియోపి చ దానస్ఫూర్తిః సదా తస్మై హరయే గురవే నమః వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మద్భాయ చ నమో నమః వసతు శ్రీమదానందతీర్థేందుర్నోహదండరే యద్వచశ్చంద్రికా స్వాంత సంతాపం వినిసంతతి శ్రీ గురుభ్యో నమః హరిః ఓం. సర్వోత్తమో విష్ణురథో రమా చ బ్రహ్మా చ వాయుశ్చ తదీయ పత్న్యో అన్యే చ దేవాః సతతం ప్రసన్నా హరౌ సుభక్తిం మయి సందిశంతు. శ్రీ గురుభ్యో నమః హరిః ఓం. ధర్మక్షేత్రే కురుక్షేత్రే సమవేతాయుయోత్సవ మామకా పాండవాశ్చైవ కిమకురువత సంజయ. దేవం నారాయణం నత్వా సర్వదోష వివర్జితం పరిపూర్ణం గురుముశ్చాంజితార్థం వచ్చామి దేశతః. గుణగణ విలయం తతీంద్రమాయాః జగదః దహనం చ వాసవీ సూనుం మునికుల తిలకం చ పూర్ణదోహం గురుమతి పరమం గురుంచ మే వందే. లక్ష్మీనారాయణం నత్వా పూర్ణదోహాన్ గురునపి గుర్మశ్రీకృష్ణగీతాయాః భాష్యాద్యుక్తార్థసంగ్రహం. పరమపవిత్రవాద శ్రీమద్భగవద్గీతయల్లి ಸತ ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಜಗಚ್ಚಕ್ರದ ಹಿರಿಮೆಯನ್ನು ನಿರೂಪಣೆ ಮಾಡಿದ್ದಾನೆ. ಜಗಚ್ಚಕ್ರದ ಪರಿಕಲ್ಪನೆ ನಮ್ಮ ಜೀವನದಲ್ಲಿ, ನಮ್ಮ ಪಾತ್ರ ಏನು, ಈ ಜಗತ್ತು ಸತತವಾಗಿ ಮುನ್ನಡೀತಾ ಇರಬೇಕಾದ್ರೆ ನಮ್ಮ ಕಾಣಿಕೆ ಏನಿರಬೇಕು ಅನ್ನೋದನ್ನು ಅದು ಸ್ಪಷ್ಟವಾಗಿ ಹೇಳತಕ್ಕಂಥ ಒಂದು ಭಾಗ. ಅನ್ನಾದ್ಭವಂತಿ ಹೂತಾನಿ ಪರ್ಜನ್ಯ ತನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಇದರಲ್ಲಿ ಪ್ರಾಣಿಗಳಿರಬೇಕಾದ್ರೆ ಅವು ಹುಟ್ಟಲಿಕ್ಕೂ ಅನ್ನ ಬೇಕು, ಬದುಕಲಿಕ್ಕೂ ಅನ್ನ ಬೇಕು. ಅನ್ನಗಳಿಂದನೇ ಪ್ರಾಣಿಗಳ ಸೃಷ್ಟಿ ಮತ್ತು ಅನ್ನದಿಂದನೇ ಪ್ರಾಣಿಗಳ ಬದುಕು. ಅಂಥ ಅನ್ನ ನಮಗೆ ಸಿಕ್ಕಬೇಕಾದ್ರೆ ಮೂಲತಃ ಅನ್ನಾದ್ಭವತಿ ಭೂತಾನಿ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ. ಪರ್ಜನ್ಯದಿಂದ ನಮಗೆ ಅನ್ನ ಸಿಕ್ಕತ್ತೆ ಅಂತ ಹೇಳಿದರು. ಆಹಾರ ಸಿಕ್ಕಬೇಕಾದ್ರೆ ಮಳೆಯಿಂದಾಗತ್ತೆ ಅನ್ನೋದು ಒಂದರ್ಥ. ಅದಕ್ಕೆ ಇನ್ನೊಂದು ಅರ್ಥ ಅಂದರೆ ಪರ್ಜನ್ಯ ಅಂದರೆ ಬಹಳ ಮುಖ್ಯವಾಗಿ ಸೂರ್ಯ ಅಂತಲೂ ಅರ್ಥ ಮಾಡ್ತಾರೆ. ಪರ್ಜನ್ಯ ಅಂದರೆ ಸೂರ್ಯ, ಪರ್ಜನ್ಯ ಅಂದರೆ ಮಳೆ ಮೇಘ. ಇನ್ನೂ ಹೇಳೋದಾದರೆ ಒಂದರ್ಥದಲ್ಲಿ ಮಳೆ, ಒಂದರ್ಥದಲ್ಲಿ ಮೇಘ ಸಂತತಿ ಅಂತ ಕರೆದಿದ್ದಾರೆ, ಮೇಘಗಳ ಸಾಲು. ಇನ್ನೊಂದು ಕಡೆಯಿಂದ ಸೂರ್ಯ. ಮೂರು ಅರ್ಥವನ್ನು ಹೊಂದಿಸಿದಾಗ ಆ ಅರ್ಥ ಸರಿಯಾಗಿ ನಮಗೆ ತಿಳಿಯುತ್ತೆ. ಬೆಳೆಗೆ ಮಳೆ ಬೇಕು ಅನ್ನೋದು ನಿಜ, ಆದರೆ ಮಳೆ ಹೇಗೆ ಬರುತ್ತೆ ಅಂತ ಮುಂದಿನ ಪ್ರಶ್ನೆ. ಮಳೆಗೆ ಏನು ಕಾರಣ? ನಾವು ಮೋಡನೋ ಪ್ರಸ್ತಾವು ಮಳೆ ಆದ ಸೂಚನೆಗೆ ಅಂತ ಹೇಳುತ್ತೇವೆ. ಮೋಡವಿಲ್ಲ, ಓ ಮಳೆ ಸಮಸ್ಯೆ ಅಂತ ಹೇಳುತ್ತೇವೆ. ಅಂದರೆ ಮಳೆಗೂ ಮೋಡಕ್ಕೂ ಸಂಬಂಧ ಅಂದರೆ ಸ್ಪಷ್ಟ ಅರ್ಥ ಇದೆ. ಮಳೆಗೂ ಮೋಡಕ್ಕೂ ನೇರ ಸಂಬಂಧ ಇದೆ. ಆದರೆ ಮೋಡ ಹೇಗಾಗಬೇಕು ಅಂತ ಮುಂದಿನ ಪ್ರಶ್ನೆ. ಮೋಡ ಹಾಗ ಮಳೆಗೆ ಮೋಡಬೇಕು, ಮೋಡ ಹೇಗಾಗಬೇಕು? ಅದಕ್ಕೆ ಹೇಳಿ ಶಾಸ್ತ್ರ ಹೇಳುತ್ತೆ. ಇವತ್ತು ವಿಜ್ಞಾನ ಹೇಳಿದೆ ಅಂತ ತಿಳ್ಕೊಂಡಿದ್ದೇವೆ. ಅದನ್ನು ಶಾಸ್ತ್ರ ಎಂದೋ ಸಾರಿರತಕ್ಕಂಥ ಭಾಗ. ಇವತ್ತು ಮೇಘ ಸೃಷ್ಟಿಯಾಗಬೇಕಾದ್ರೆ ಸೂರ್ಯನ ವಿಶೇಷವಾದಂಥ ಬಿಸಿಲು ಬೇಕೇ ಬೇಕು. ಸೂರ್ಯನ ಬಿಸಿಲಿಂದ ಹೋದರೆ ಮೇಘ ಸೃಷ್ಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮೇಘಗಳು ಸೃಷ್ಟಿಯಾಗಲಿಕ್ಕೆ ನೀರು, ನೀರಿನಿಂದಲೇ ಮೇಘ ಸೃಷ್ಟಿಯಾಗುವುದು. ಸಮುದ್ರಾದಿಗಳಿರತಕ್ಕಂಥ ನೀರನ್ನು ಸೂರ್ಯ ಮೇಲೆ ಕೆಡಿತಾನೆ, ಎಳೆದು ಅದೆಲ್ಲ ಮೇಘವಾಗಿ ಪರಿವರ್ತನೆ ಆಗುತ್ತೆ, ಅದು ಮುಂದೆ ಮಳೆಯಾಗಿ ಬಿಡುತ್ತೆ. ಅಂದರೆ ಸೂರ್ಯನ ಬಿಸಿಲಿಗೂ ಮತ್ತು ಮೇಘಗಳ ನಿರ್ಮಾಣಕ್ಕೂ ನೇರವಾದ ಸಂಬಂಧ ಇದೆ. ಆ ದೃಷ್ಟಿಯಿಂದ ಪರ್ಜನ್ಯ ಶಬ್ದಕ್ಕೆ ಮಳೆ ಅಂತ ನೇರ ಅರ್ಥ, ಮೇಘಗಳ ಸಾಲು ಅಂತಲೂ ಅರ್ಥ, ಮತ್ತು ಮೇಘಚಕ್ರಾಭಿಮಾನಿಯಾಗಿರ್ತಕ್ಕಂಥ ವ್ಯಕ್ತಿ ಸಾಕ್ಷಾತ್ ಸೂರ್ಯ ಅಂತಕ್ಕಂಥ ಅರ್ಥ. ಇಷ್ಟೆಲ್ಲ ಅರ್ಥವನ್ನು ಮಾಡಿದರೆ ಆಚಾರ್ಯ ಮೂರು ಅರ್ಥಗಳನ್ನು ಮಾಡಿ ಹೇಳುತ್ತಾರೆ. ಇದು ಭಾರಿ ವಿಶೇಷ. ತುಂಬಾ ಜನ ಒಂದೇ ಅರ್ಥವನ್ನು ಅಷ್ಟೇ ಮಾಡಿದ್ರು, ಆಚಾರ್ಯ ಮೂರನ್ನೂ ಮಾಡಿದ್ರು. ಮೂರನ್ನು ಪರಸ್ಪರ ಲಿಂಕ್ ಮಾಡಿದಾಗ ಜಗಚ್ಚಕ್ರದ ವ್ಯಾಪ್ತಿ ಇನ್ನೂ ದೊಡ್ಡದಾಯಿತು. ನಮಗೆ ಮಳೆ ಹಿಂದೆ ಬೆಳೆ ಅಂತ ಹೇಳಿ ಸಾಮಾನ್ಯ ಜನ ಗೊತ್ತೇ ಗೊತ್ತು. ಆದರೆ ಮಳೆಯ ಹಿನ್ನೆಲೆಯಾಗಿ ಮೇಘಗಳು ಯಾತಕ್ಕೆ, ಮೇಘಗಳ ನಿರ್ಮಾಣಕ್ಕೆ ಸೂರ್ಯ ಯಾತಕ್ಕೆ ಅನ್ನೋದನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಸೂರ್ಯ ಈ ನೆಲದ ನೀರನ್ನ, ಸಮುದ್ರ ನದಿಗಳ ನೀರನ್ನ ಬೇಸಿಗೆಯಲ್ಲಿ ಮೇಲೆ ಕರ್ಕೊಂಡು ಬಿಡ್ತಾನಂತೆ, ಮಳೆಗಾಲದಲ್ಲಿ ಕೆಳಗೆ ಸುರಿಸ್ತಾನಂತೆ. ಇದು ಬಹಳ ಅರ್ಥವತ್ತಾದ ಮಾತು. ನಮ್ಮಲ್ಲಿ ಉತ್ತರಾಯಣ ದಕ್ಷಿಣಾಯಣ ಅಂತ ಎರಡು ಭಾಗವನ್ನು ಕೇಳ್ತೇವೆ. ಉತ್ತರಾಯಣ ದಕ್ಷಿಣಾಯಣ ಒಟ್ಟು ಮೂರು ಋತುಗಳಿಗೆ ಒಂದು ಅಯನವಾದ್ದರಿಂದ, ಎರಡೆರಡು ತಿಂಗಳಿಗೆ ಒಂದು ಋತು ಆದ್ದರಿಂದ ಆರು ತಿಂಗಳಿಗೆ ಒಂದು ಅಯನ. ಉತ್ತರಾಯಣ ದಕ್ಷಿಣಾಯನ ಅಂತ ಎರಡು ಭಾಗ ಮಾಡ್ತಾರೆ. ವರ್ಷದ 12 ತಿಂಗಳನ್ನ ಎರಡು ಭಾಗ ಮಾಡ್ತಾ ಇದ್ದಾರೆ. ನಾವೀಗ ದಕ್ಷಿಣಾಯನದಲ್ಲಿದ್ದೇವೆ. ಉತ್ತರಾಯಣ ದಕ್ಷಿಣಾಯನ ಅಂತ ಸುಮ್ಮನೆ ಏನೋ ಮಾಡಿದ್ದಲ್ಲ. ಆರಾರು ಮಾಡಿ ಮೂರು ಮಾಡಬಹುದು, ಆರಾರು ಮಾಡಬಹುದು, ಅದ್ರ ಲೆಕ್ಕ ಬೇಕಲ್ಲ. ಅದು ಕಾರಣ ಇದೆ ಅದಕ್ಕೆ ಮಾಡೋದಕ್ಕೆ. ಎರಡು ಭಾಗ ಮಾಡೋದು ದೊಡ್ಡ ಕಾರಣ ಇದೆ. ಸೂರ್ಯ ನಮಗೆ ದಕ್ಷಿಣಾಯನದಲ್ಲಿ ಮಳೆಗಾಲ, ದಕ್ಷಿಣಾಯನದಲ್ಲಿ ಮಳೆ ಜಾತ್ರಾ ಮಾಸ ಶುರುವಾಗಿಬಿಡುತ್ತೆ, ಮಳೆ ಬರಲು ಪ್ರಾರಂಭವಾಗುತ್ತೆ. ದಕ್ಷಿಣಾಯನ ಮಳೆಗಾಲ, ಈ ಮಳೆಯ ನೀರು ಆಕಾಶದ ಸಂಗ್ರಹವಾಗತಕ್ಕಂಥ ಕಾಲದಲ್ಲ ಉತ್ತರಾಯಣ ಕಾಲ ಅಂತ ಕರೀತಾರೆ. ಉತ್ತರಾಯಣದಲ್ಲಿ ಮೇಘಗಾಲದಲ್ಲಿ ಮೇಲಕ್ಕೆ ಆಕಾಶ ನೀರು ಹೋಗ್ತಾ ಬರುತ್ತೆ. ದಕ್ಷಿಣಾಯನ ಕೆಳಗೆ ಬಿಡ್ತಾ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಟ್ಯಾಂಕು ಫಿಲಪ್ ಮಾಡೋದು ಬೇರೆ, ನೀರು ರಿಲೀಸ್ ಮಾಡೋದು ಬೇರೆ. ಮತ್ತೆ ಟ್ಯಾಂಕ್ನಲ್ಲಿ ಬರೀ ನೀರು ಬಿಡ್ತಾ ಇದ್ರೆ ತುಂಬ ಜಾಗ ಮಧ್ಯ ಅದು ಬಂದು ಕೆಟ್ಟ ಹೇಳ್ತಾರೆ ಕರೆಂಟ್ ಇಲ್ಲ. ಅಲ್ಲಿ ನೀರು ಬಿಡಿ ಕರೆಂಟ್ ಇಲ್ಲ ಅಂತ ಹೇಳಿಲ್ಲ ಅಂತ ಕೇಳ್ತಾರೆ. ನೀರಿಗೂ ಕರೆಂಟ್ ಏನು ಸಂಬಂಧ? ಕರೆಂಟ್ ಇದ್ರೆ ಟ್ಯಾಂಕಿಗೆ ಪಂಪ್ನಿಂದ ಫಿಲಪ್ ಮಾಡ್ತಾನೆ, ಆದರೆ ನೀರು ಬಿಡ್ತಾನೆ. ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಮೇಲೆ ನೀರು ಹೋಗುತ್ತಾನೆ, ಕೆಳಗೆ ಬರಲಿಕ್ಕೆ ಸಾಧ್ಯ? ಟ್ಯಾಂಕಿ ನೀರು ಹೋಗಬೇಕಾದ್ರೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಹೇಳ್ತೇವೆ. ಆಕಾಶಕ್ಕೆ ನೀರು ಹೇಳಬೇಕು. ಎಂಥ ವ್ಯವಸ್ಥೆ ಭಗವಂತ ಮಾಡುತ್ತಾನೆ, ನ್ಯಾಚುರಲ್ ಟ್ಯಾಂಕ್. ಆ ಕೆಲಸನ ಸೃಷ್ಟಿ ಅದ್ಭುತ ಕಲ್ಪನೆ ಕೊಡ್ತಾ ಇದ್ದಾರೆ. ಇವತ್ತು ಒಂದು ನೀರು ಎಷ್ಟು ಟ್ಯಾಂಕ್ ಬೇಕೋ ಲೆಕ್ಕ ಇಲ್ಲ. ಅದು ಲೀಕ್ ಆಗ್ತಿರುತ್ತೆ, ಒಡೆದು ಹೋಗುತ್ತೆ, ಮೈಮೇಲೆ ಬೀಳುತ್ತೆ, ಏನೇನು ಆಗ್ತಿರುತ್ತಂತ ಟ್ಯಾಂಕ್ಗಳು. ಆದರೆ ಭಗವಂತನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ಸೂರ್ಯನಿಂದ ಇಡೀ ಜಗತ್ತಿಗೆ ಬೇಕಾದಂತಹ ನೀರೆಲ್ಲ ಮೇಲಕ್ಕೆ ಹೋಗ್ತಾನಂತೆ ಸೂರ್ಯ. ಅದು ಆರು ತಿಂಗಳು ಪ್ರಿಪರೇಷನ್ ಅದು, ಒಂದು ಎರಡು ಮೂರು ತಾಸು ಮನೆ ಪಂಪ ಒಂದು ಗಂಟೆ ಹೊಡಬೇಕಾಗುತ್ತೆ ಟ್ಯಾಂಕ್ ಓಲ್ಡ್ ಟ್ಯಾಂಕ್ ಬೇಕಾದ್ರೆ. ಇಡೀ ವಿಶ್ವಕ್ಕೆ ಬೇಕಾದ ನೀರು ಸೂರ್ಯ ಸಂಗ್ರಹಿಸಬೇಕಾದ್ರೆ ಆರು ತಿಂಗಳ ವ್ಯಾಪಾರ ಅದು. ಒಂದು ನೀರು ಆಗಿ ಹೋಗುತ್ತೆ. ಇಲ್ಲ ನೀರು ಟ್ಯೂಬ್ನಲ್ಲಿ ಹೋಗ್ತಾರೆ ಕಾಣೋದೇ ಇಲ್ಲ, ನೀರು ಆಗೋದು ಗೊತ್ತಾಗೋದೇ ಇಲ್ಲ. ಸೂರ್ಯನ ಕಿರಣಗಳಿಂದ ಆವಿಯಾಗಿ ಹೋಗೋದೇ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಅದನ್ನೆಲ್ಲ ಸಂಗ್ರಹ ಮಾಡ್ತಾ ಹೋಗ್ತಾರೆ. ಸಂಗ್ರಹ ಮಾಡಿದ ನೀರೆಲ್ಲ ಮೇಘಗಳಾಗಿ ಪ್ರಾರಂಭಾಗ್ತಾ ಹೋಗುತ್ತೆ, ಮೇಘಗಳಾಗಿ ಪ್ರಾರಂಭಾಗುತ್ತೆ. ಇವತ್ತು ನಮ್ಮ ವಿಜ್ಞಾನ ಗೊತ್ತಿಲ್ಲದನ್ನ ಸೂರ್ಯ ಮಾಡ್ತಾನೆ. ವಿಜ್ಞಾನಕ್ಕೇನು ಗೊತ್ತಿಲ್ಲ, ನದಿ ನೀರನ್ನ ಸರೋವರದ ನೀರನ್ನ ಪಂಪ್ ಮಾಡಿ ಸೀದ ಟ್ಯಾಂಕಿ ಹೋಗುತ್ತೆ ಅಷ್ಟೇ, ಹಾಗೆ ಹೋಗುತ್ತೆ, ಏನು ವ್ಯತ್ಯಾಸ ಇಲ್ಲ. ಆದರೆ ಸೂರ್ಯ ಹಾಗಲ್ಲ, ಫಿಲ್ಟರ್ ಮಾಡಿ ಮೇಲೆ ಕಳಿತಾನೆ ಅಂತ ಹೇಳ್ತಾರೆ. ಫಿಲ್ಟರ್ ಮಾಡಿ ಮೇಲೆ ಕೇಳಿತಾನೆ. ಎಂಥ ಶಕ್ತಿ ಸೂರ್ಯನ ಕಿರಣಗಳ ಶಕ್ತಿ ಅಂದರೆ ಆಟೋಮೆಟಿಕ್ ಫಿಲ್ಟರಿಂಗ್. ಅದು ಒಂದು ಇಲ್ಲ ಹಾಗಲ್ಲ, ಮತ್ತೆ ಬೇರೆ ಬೇರೆ ಹೇಗೆ ಮಿಕ್ಸ್ ಮಾಡ್ತಾ ಹೋಗ್ಬೇಕು, ಪ್ಯೂರಿಫಿಕೇಶನ್ ಮಾಡಬೇಕು, ಆಮೇಲೆ ಸಪ್ಲೈ ಮಾಡಬೇಕು. ಇದು ಹಂತ ಇದು. ಆದರೆ ಭಗವಂತ ಎಷ್ಟು ಆಟೋಮೆಟಿಕ್ ಮಾಡಿದ್ದಾನೆ ಅಂತ ಕೇಳಿದರೆ, ನೀರು ಹೋಗಬೇಕಾದ್ರೆ ಡಿಸ್ಟಿಲ್ಡ್ ವಾಟರ್ ಹೋದ ಮೇಲೆ ಹೋಗುತ್ತೆ, ಕಸ ಕಡ್ಡಿ ಆದ ಮೇಲೆ ಹೋಗೋ ಸಾಧ್ಯತೆನೇ ಇಲ್ಲ. ನೀರು ಆವಿಯ ರೂಪದಲ್ಲಿ ಮೇಲೆ ಹೋಗೋದ್ರಿಂದ ಪ್ಯೂರ್ ಫಾರ್ಮಲ್ ಸೂರ್ಯ ಮೇಲೆ ಕಳ್ಕೊತಾನೆ, ಅದೆಲ್ಲ ಸಂಗ್ರಹ ಮಾಡ್ತಾನೆ, ಮೇಘಗಳೆಲ್ಲ ಸೃಷ್ಟಿಯಾಗುತ್ತೆ. ಆ ಮೇಘಗಳು ಸೃಷ್ಟಿಯಾದ ಮೇಲೆ ಆ ಮೇಘಗಳನ್ನೆಲ್ಲ ಪ್ರತ್ಯೇಕಿಸ್ತಕ್ಕಂಥ ವ್ಯವಸ್ಥೆ ಇದು. ಜಗಚ್ಚಕ್ರದ ಈ ಕಲ್ಪನೆ ಏನು ಕೊಟ್ಟಿದೆ, ಬ್ರಾಡ್ ಕಲ್ಪನೆ ಇದೆ. ಅದರೊಳಗೆ ಇನ್ನೂ ಡೀಟೇಲ್ ಆಗಿ ಹೋಗ್ತಾ ಹೋದ್ರೆ ಬೇಕಾದ ಸಿಗುತ್ತೆ ಅಂತ ಹೇಳ್ತಾರೆ. ಸೂರ್ಯ ನೀರನ್ನು ಸಂಗ್ರಹ ಮಾಡಿ ಮೇಘಗಳನ್ನು ಮಾಡಿದರೂ ಕೂಡ ಆ ಮೇಘಗಳನ್ನು ವರ್ಗೀಕರಣ ಮಾಡೋ ಕೆಲಸ ಇದೆಯಲ್ಲ, ಮೇಘಗಳನ್ನು ವರ್ಗೀಕರಣ ಮಾಡಬೇಕು. ಏನು ವರ್ಗೀಕರಣ ಮಾಡೋದು ಅಂದ್ರೇನು? ಈ ಪೋಸ್ಟ್ ಎಲ್ಲ ಬಿದ್ದಾಗ ಪೋಸ್ಟ್ ಆಫೀಸ್ನಲ್ಲಿ ಸಾಲ್ಟ್ ಔಟ್ ಮಾಡ್ತಾ ಹೋಗ್ತಾರೆ. ಸಾಲ್ಟಿಂಗ್ ಸೆಂಟರೇ ಬೇರೆ, ಯಾವ್ಯಾವ ಊರಿಗೆ ಹೋಗಬೇಕು, ಇಲ್ಲಿಂದ ಹೋಗಿದ್ದೆಲ್ಲ ಸಾಲ್ಟ್ ಮಾಡಿ ಕೆಲಸ ವ್ಯವಸ್ಥೆ ಮಾಡ್ತಾರೆ. ಬಂದಿದ್ದೆಲ್ಲ ಸಾಲ್ಟ್ ಔಟ್ ಮಾಡಿ ಬಡಾವಣೆಗಳು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಇಲ್ಲ ಹೋದ್ರೆ ಯಶವಂತಪುರದಲ್ಲಿ ಹುಡುಕೊಂಡು ಬಂದ ನಗರಕ್ಕೆ ಬಂದು ಮತ್ತೆ ಅಲ್ಲಿ ಹೋಗಬೇಕು, ಅವ್ರು ಜೊತೆ ಆಗಬೇಕು. ಒಂದು ಕಡೆ ಎಲ್ಲ ಸಾಲ್ಟ್ ಔಟ್ ಮಾಡ್ಕೊಂಡ್ಬಿಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಯಾವ್ಯಾವ ಕಡೆಗೆ ಹೋಗ್ತಕ್ಕಂಥ ಪೋಸ್ಟ್ಗಳು ಒಂದು ಇದೆಯೋ ಅದೆಲ್ಲ ವರ್ಗೀಕರಣ ಮಾಡಿ ಹಾಕಿಬಿಡ್ತಾರೆ. ಇದನ್ನು ಮೇಘಗಳಿದೆಯಲ್ಲ, ಎಷ್ಟು ನಮ್ಮ ಶಾಸ್ತ್ರ ದೊಡ್ಡ ಸೈನ್ಸ್ ಅಂತ ಕೇಳಿದರೆ, ನಿಜವಾಗಲೂ ನಮ್ಮ ಜನ ಇವತ್ತು ಏನೋ ಗೊತ್ತಿಲ್ಲ, ಏನೋ ಕಣ್ಣು ಮುಚ್ಚಿಕೊಂಡು ಮಾತಾಡ್ತಾ ಇದ್ರು ಅಂತ ತಿಳ್ಕೊಂಡಿದ್ದಾರಲ್ಲ, ಎಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಮೇಘಗಳಲ್ಲಿ ಎಷ್ಟು, ಇವತ್ತಿನ್ನು ವಿಜ್ಞಾನ ಮಾತನ್ನು ಹೇಳಿಲ್ಲ, ಅದು ನಮ್ಮ ಶಾಸ್ತ್ರ ಸಾರಿದೆ. ಎಷ್ಟು ಹೊಸ ವಿಷಯ ಹೇಳುತ್ತೆ ಶಾಸ್ತ್ರ ಅಂತ ಕೇಳಿದರೆ, ಮೇಘಗಳನ್ನೆಲ್ಲ ಸಾಲ್ಟ್ ಔಟ್ ಮಾಡ್ತಾರೆ. ಏನು ಸಾಲ್ಟ್ ಔಟ್ ಮಾಡೋದಂದ್ರೆ ಏನು? ಗಂಗಾ ನದಿಯ ನೀರನ್ನು ಸೂರ್ಯ ಮೇಲೆ ಕಳ್ಕೊಳ್ತಾನೆ, ಯಮುನಾ ನದಿಯ ನೀರನ್ನು ಸೂರ್ಯ ಮೇಲೆ ಕಳ್ಕೊಳ್ತಾನೆ, ಸಮುದ್ರ ನೀರನ್ನು ಮೇಲೆ ಕಳ್ಕೊಳ್ತಾನೆ, ಎಲ್ಲ ನದಿಗಳಿಂದ ಸೂರ್ಯ ಮೇಲೆ ಕಳ್ಕೊಳ್ತಾನೆ. ಆ ಮೇಘಗಳು ಹೇಗೆ ಫಾರಂ ಆಗುತ್ತೆ ಅಂತ ಕೇಳಿದರೆ, ಯಮುನಾ ನದಿಯ ನೀರಿನ ಮೇಘಗಳೇ ಬೇರೆ, ಗಂಗಾ ನದಿ ನೀರಿನ ಮೇಘಗಳೇ ಬೇರೆ, ಎಲ್ಲ ಬೇರೆ ಬೇರೆ ಆಗಿಬಿಡುತ್ತೆ. ನಾವು ಪೋಸ್ಟ್ ಬಾಕ್ಸ್ನೊಳಗೆ ಎಲ್ಲ ಲೆಟರ್ಸ್ ಬಿದ್ದಿದ್ರು ಕೂಡ ಅಡ್ರೆಸ್ ಬೇರೆ ಬೇರೆ ಇರುತ್ತದೆ. ಅಡ್ರೆಸ್ ತಪ್ಪು ಮಾಡಿ ಕೊಡಬೇಕು, ಯಾರು ನೋಡಿದ್ರೆ ನಮಗೆ ಏನೋ ಯಾಕೆ ಕೊಡ್ತಾ ಅಂತ ಅನಿಸಿಬಿಡುತ್ತೆ. ಎಲ್ಲ ಸಾಲ್ಟಿಂಗ್ ಅರೇಂಜ್ಮೆಂಟ್ ಇದ್ದ ಹಾಗೆ ಪ್ರತ್ಯೇಕವಾಗಿ ಒಂದು ಊರಿಗೆ ಹೋಗ್ತಕ್ಕಂಥ ಲೆಟರ್ಸ್ ಎಲ್ಲ ಹೇಗೆ ಪ್ಯಾಕ್ ಮಾಡಿಬಿಡ್ತಾರೆ ಬೇರೆ ಕಡೆಗೆ. ಇವತ್ತು ಗಂಗಾ ನದಿಯ ಮೇಘಗಳೇ ಬೇರೆ, ಯಮುನಾ ನದಿಗಳ ಮೇಘಗಳೇ ಬೇರೆ, ಕಾವೇರಿ ಕೃಷ್ಣಾ ನದಿಗಳ ಮೇಘಗಳೇ ಬೇರೆ, ಅದೆಲ್ಲ ರೌಂಡ್ ಹಾಕ್ಕೊಂಡು ಬರುತ್ತದೆ. ಅಲ್ಲಿ ಅದೆಲ್ಲ ಮಾನ್ಸೂನ್ ಸಂತೆ ಅಂತ ಕರಿತೇವಲ್ಲ, ಆ ರೀತಿ ಮತ್ತೆ ಮೇಘಗಳು ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಆ ರೀತಿ ಬಂದಾಗ ಆ ಸಾಲ್ಟ್ ಔಟ್ ಮಾಡೋ ಕೆಲಸ, ಸಾಲ್ಟ್ ಔಟ್ ಮಾಡೋ ಕೆಲಸ, ಅದನ್ನು ಮೂವ್ ಮಾಡತಕ್ಕಂಥ ಕೆಲಸ ಯಾರ್ದು ಅಂದರೆ ವಾಯುದೇವರು ಅಂತ ಹೇಳುತ್ತೆ. ಈ ಅಂಶವನ್ನು ತುಂಬ ಜನ ಗಮನಿಸೇ ಇಲ್ಲ. ವಾಯುಸ್ತು ತಾನ್ ಪೃಥಗ್ ಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತಿ. ಆಯಾ ನೀರಿನ ಮೇಘಗಳ ನಿರ್ಮಾಣ, ಅವುಗಳ ವರ್ಗೀಕರಣ, ಅವುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಕೊನೆಗೆ ಅಲ್ಲಲ್ಲೇ ಬೀಳಿಸೋದು, ಇಷ್ಟನ್ನು ವಾಯುದೇವರು ಮಾಡ್ತಾರಂತೆ. ಅಂದರೆ ವಾಯುದೇವರ ಸ್ಥಾನ ಮಳೆ ಬೆಳೆಗೆ ಎಷ್ಟಿದೆ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ. ಆಚಾರ್ಯ ಇಲ್ಲಿ ಬರೆದಿಲ್ಲ ಮಾತನ್ನು, ಉಪನಿಷತ್ ಭಾಷೆಗಳಿಂದ ಬರೀತಾರೆ. ಅಂದರೆ ಶಾಸ್ತ್ರ ಎಷ್ಟು ವಿಪುಲವಾದದ್ದು, ಈ ಮೇಘಗಳಲ್ಲೇ ವೆರೈಟಿ ಇದೆ ಎಂಬುದನ್ನು ಯಾರು ಹೇಳಿದ್ದಾರೆ ಯೋಚನೆ ಮಾಡಿ, ನಮ್ಮ ಶಾಸ್ತ್ರ ಹೇಳಿ. ಆದ್ದರಿಂದಲೇ ಎಷ್ಟೋ ಸಲ ನಮಗೇನಾಗುತ್ತೆ ಗೊತ್ತಾ, ಇನ್ನೇನು ಮಳೆ ಬಂದು ಬಿಡುತ್ತೆ ಅಷ್ಟು ಬಿಟ್ಟು ಮೇಘಗಳು ತುಂಬ ಹೋಗ್ಬಿಟ್ಟಿರುತ್ತೆ ಆಕಾಶದೊಳಗೆ, ಅದರೊಳಗೆ ಹನಿ ಮಳೆ ಬರೋ ಎಲ್ಲ ಮೇಘ ಹೊರಟೋಗ್ಬಿಟ್ಟಿರ್ತಾಕ. ಇನ್ನೇನು ಮಳೆ ಬಂತು ಅನ್ನೋ ಸ್ಥಿತಿಯೊಳಗೆ ಒಂದು ಹನಿ ಮಳೆ ಬರೋದಿಲ್ಲ, ಎಲ್ಲ ಮೇಘ ಮುಂದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೇನು ಕಾರಣ ಗೊತ್ತೇನು, ಆ ಮೇಘಗಳ್ಯಾವುದು? ಬೆಂಗಳೂರಲ್ಲಿ ಸುರಿಸ ಮೇಘಗಳಲ್ಲ, ಅವೆಲ್ಲ ಕೂಡ ಬೆಂಗಳೂರಿನಲ್ಲಿ ಸುರಿಸ ಮೇಘಗಳಲ್ಲ. ಅದು ಯಾವುದಕ್ಕೆ ಕಾವೇರಿಯಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಇದ್ರೆ ಅದು ಕಾವೇರಿ ನದಿಯ ಮೇಘದ ನೀರು ಮಾತ್ರ, ಅದು ಬೇರೆ ಕಡೆ ಬಿಡೋದಿಲ್ಲ. ಎಷ್ಟು ಮೇಘ ಇದ್ರೂ ಕೂಡ ಗಂಗಾ ನದಿಯ ನೀರಿನ ಮೇಘ ಆದರೆ ನೋಡ್ತಾ ಇರೋದು ಹೋಗ್ತಾ ಇರುತ್ತೆ. ಆ ಕಡೆ ಕಾಗಲು ಕೂತಿರ್ತೇವೆ, ಪೋಸ್ಟ್ಮನ್ ಬರ್ತಾನೆ ಬರ್ತಾನೆ ಅಂತ ಮೆದುರಿಗೆ ಬರ್ತಾನೆ ಹೋಗ್ಬಿಡ್ತಾನೆ, ಮುಂದೆ ನಿಮ್ಗೆ ಲೆಟರ್ ಇಲ್ಲ ಅಂತ ಹೋಗ್ತಾನೆ ಹೋಗ್ಬಿಡ್ತಾನೆ. ಆ ಕಡೆ ಇಷ್ಟೋ ಹೊತ್ಕೊಂಡಿದ್ದೆ ಅಂತ ಕೇಳಿ, ನಿಮ್ಗೆ ಆದ್ರೆ ಹೊತ್ಕೊಂಡಿದ್ದೆ, ನಿಮ್ಗೆ ಹೊತ್ಕೊಂಡಿಲ್ಲ ಅವನ್ನ, ಬೇರೆಯವ್ರ ಮನೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಲೆಟರ್ ಅಲ್ಲದೆ ಹೋದರೆ ನಮ್ಮ ಮನೆ ಮುಂದೆ ಹೋದ ಪೋಸ್ಟ್ಮನ್ ಹೇಗೆ ನಮ್ಮ ಮನೆಯೊಳಗೆ ಬರೋದಿಲ್ಲವೋ, ಒಂದು ಲೆಟರ್ ಡೆಲಿವರಿ ಮಾಡೋದಿಲ್ಲವೋ ಹಾಗೆ ಇಲ್ಲ, ಒಂದೇ ನಮಗೊಂದೇ ಇದೆ, ಹುಡುಕೊಂಡು ಕೊಟ್ಟು ಹೋಗ್ತಾನೆ. ನಾಲ್ಕು ಕಡೆ ಮಳೆ ಬಿದ್ದುಬಿಟ್ರೆ ನಮ್ಮದೇ ಬೆಳೆ ಇಲ್ಲ, ಗ್ಯಾರಂಟಿ ಬಿಡುತ್ತದು. ಎಷ್ಟು ಆಶ್ಚರ್ಯ, ಇನ್ನು ಮಳೆ ಬರೋದು ನಾನು ಕೊಡುತ್ತೆ, ಯಾವಾಗ ಅವರು ಸುರಿದು ಬಿಡುತ್ತೆ, ಬರೋದು ಹೋಗುತ್ತೆ, ಬರೋದು ಎರಡು ಬರುತ್ತೆ. ಕಾರಣ ಏನು ಅಂದರೆ ಮೇಘಗಳ ಕ್ರಮ ಇರೋದೇ ಹಾಗೆ. ಆ ದೃಷ್ಟಿಯೊಳಗೆ ಇದನ್ನು ಗಮನಿಸಿ ನೋಡಿಬೇಕಾದ್ರೆ ಇವತ್ತು ಆಧುನಿಕ ಜಗತ್ತಿನ ಉಲ್ಲೇಖ ಎಲ್ಲೆಲ್ಲೂ ಈ ವಿಷಯ ಬಂದಿಲ್ಲ. ಆದರೆ ಶಾಸ್ತ್ರ ಎಂದೋ ಸ್ಫುಟವಾಗಿ ಮಾತನ್ನು ಸಾರಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಪರ್ಫೆಕ್ಷನ್ ಇದೆ ನಮ್ಮಲ್ಲಿ. ಮೇಘಗಳಲ್ಲಿ ವರ್ಗೀಕರಣ, ಅದು ಪ್ಯೂರಿಫೈಡ್ ವಾಟರ್ ಇವತ್ತು ಹೇಳ್ತಾರೆ. ಅತ್ಯಂತ ಶುದ್ಧವಾದ ನೀರು ಯಾವುದು ಅಂದರೆ ಮಳೆ ನೀರು ಅಂತ ಕರೀತಾರೆ. ಅತ್ಯಂತ ಶುದ್ಧವಾದ ನೀರು ಮಳೆ ನೀರು. ನಮ್ಗೆ ಅಪಾರ್ಥ ಮಾಡಿಕೊಂಡು ಹೇಗೂ ಮಳೆಯಲ್ಲಿ ಬಿದ್ದ ನೀರೊಳಗೆ ಬಿದ್ದಿರ್ತಾರೆ ದಾರಿಯೊಳಗೆ, ಇದನ್ನು ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ಮಳೆ ನೀರಲ್ಲ, ಇದು ಆಗಲೇ ಮಣ್ಣು ನೀರು ಆಗಿಬಿಟ್ಟಿರುತ್ತಾಗಲೇ. ಭೂಮಿ ಸ್ಪರ್ಶ ಮಾಡೋದಕ್ಕಿಂತ ಮುಂಚೆ ಏನಿರುತ್ತಲ್ಲ ಶುದ್ಧವಾದ ರೂಪದಲ್ಲಿ ಇರುತ್ತದೆ, ಶುದ್ಧವಾದ ರೂಪದಲ್ಲಿ ಡಿಸ್ಟಿಲ್ಡ್ ವಾಟರ್ ಇದ್ದಾಗಿರುತ್ತೆ. ಅದು ಕೆಳಗೆ ಬಿಟ್ಟಷ್ಟು ಏನಾಗುತ್ತೆ, ಮಣ್ಣು ಸೇರ್ಕೊಂಡ್ಬಿಟ್ಟು ಎಲ್ಲ ಲವಣ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಮುಂದೆ ಮತ್ತೆ ಪ್ಯೂರಿಫೈ ಮಾಡಬೇಕಾಮೆ. ಆದರೆ ಇವತ್ತು ಮೇಘಗಳ ಸೃಷ್ಟಿಯಾಗೋದು, ಮೇಘಗಳಿಂದ ಮಳೆ ಬರೋದು, ಅದು ವಿಶಿಷ್ಟವಾಗಿರ್ತಕ್ಕಂಥ ಭಗವಂತನ ಅನುಗ್ರಹ ಅದು. ಇದೆಲ್ಲ ಲೆಕ್ಕ ನೋಡಿದಾಗ ನಮಗೆ ಆಗನಿಸುತ್ತೆ, ಮಳೆ ಮಳೆ ಅಂತ ಮಾತಾಡ್ತೇವಷ್ಟೇನೆ, ಎಂಥ ಪ್ರೋಸೆಸ್ ಇದೆ ಅದಕ್ಕೆ. ಮಕ್ಕಳಿಗೆ ಬರೀ ಜಾಪ್ ದಿವಸ ನೀರು ಬರುತ್ತೆ ಅಷ್ಟೇ, ಅವರ ಜ್ಞಾನ. ಈಗ ಅಂದ್ರೆ ನೀರು ಬರುತ್ತೆ ನಿಂತೋಗುತ್ತೆ ಅಷ್ಟೇ. ಇದು ನಿಲ್ಲೋದು ಬರೋದು ಯಾವಾಗ, ಅಲ್ಲಿ ಸಪ್ಲೈ ಇದ್ರೆ ಅದರಿಂದ ಬರೀ ಅಂತರ ಶಬ್ದ ಆಗುತ್ತೆ, ಏನು ಬರೋದಿಲ್ಲ ಅದರೊಳಗೆ, ಏನೇನೋ ಬರೋದಿಲ್ಲ ಅಂತ ಗೊತ್ತಾಗಿಬಿಟ್ರೆ ಇವತ್ತು ಈ ಜನಗಳಿಗೆ ಅರ್ಥ ಆಗಬೇಕು. ಚಿಕ್ಕ ಮಕ್ಕಳು ಏನು ತಿಳ್ಕೊಂಡಿದ್ದಾರೆ, ಟ್ಯಾಪ್ನಿಂದ ನೀರು ಬರುತ್ತೆ. ನಾವೇನು ತಿಳ್ಕೊಂಡಿದ್ದೇವೆ, ಮೇಲಿಂದ ಮಳೆ ಬರುತ್ತೆ ಅಷ್ಟೇ. ಆದರೆ ಮೇಲಿಂದ ಮಳೆ ಬರಬೇಕಾದ್ರೆ ಮೇಘದಿಂದ ಸೃಷ್ಟಿಯಾಗಬೇಕು, ಮೇಘಕ್ಕೆ ಮೇಘಗಳಾಗಬೇಕಾದ್ರೆ ನೀರಿನಿಂದ ಮೇಲಕ್ಕೆ ಹೇಗೆ ಹೋಗಬೇಕು, ಅದನ್ನು ಯಾರು ಮಾಡ್ತಾರೆ, ಮೇಘಗಳ ವರ್ಗೀಕರಣ ಯಾರು ಮಾಡ್ತಾರೆ, ಮಳೆ ಯಾರು ಸುರಿಸ್ತಾರೆ, ಈ ಬಗ್ಗೆ ನಾವು ಯೋಚನೆ ಮಾಡೇ ಇಲ್ಲ. ಚಿಕ್ಕ ಮಕ್ಕಳಿಗೆ ಅದು ಯಾವ ಜ್ಞಾನ ಇಲ್ಲ. ಎಷ್ಟೊತ್ತು ಅನೌನ್ಸ್ ಮಾಡ್ತಾರೆ, ಈ ಬಡಾವಣೆಗೆ ಇಷ್ಟಿಷ್ಟು ನೀರು ಬಿಡ್ತೇವೆ, ನಾಲ್ಕರಿಂದ ಆರು ಒಂದು ಕಡೆಗೆ, ಆರರಿಂದ ಎಂಟು ಒಂದು ಕಡೆಗೆ, ಎಂಟರಿಂದ ಹತ್ತು ಒಂದು ಕಡೆಗೆ ಅಂತ ಹಾಗೆ ಬಿಡ್ತಾರಲ್ಲ, ಆಟೇ ಭಾಗದ ವ್ಯವಸ್ಥೆ ಮಾಡ್ತಾ ಹೋಗ್ತಾರೆ. ಮಳೆಗಾಲ ಎಲ್ಲರಿಗೆ ಒಂದೇ ಕಾಲಕ್ಕೆ ಬರೋದಿಲ್ಲ ಮಳೆಗಾಲ. ಭದ್ರಾಸನ ಕಡೆ ಈ ಮಳೆಗಾಲ ಅಲ್ಲದು ಒಂದು, ಸೆಕೆಂಡ್ ಮಾನ್ಸೂನ್ ಮಳೆ ಸುರಿಯುತ್ತವೆ, ಈ ಮಳೆ ಸುರಿಯುವ ಕಾಲ ಅಲ್ಲದು ಒಂದು. ಅಂದರೆ ನೀರು ಆ ಕಡೆ ಬಿಡೋ ಬಡಾವಣೆ ತಕ್ಕಂತೆ ನೀರಿನ ವ್ಯತ್ಯಾಸ ಆಗೋ ಹಾಗೆ, ಮಳೆ ವ್ಯತ್ಯಾಸವಾಗೋ ಹಾಗೆ, ಬೇರೆ ಬೇರೆ ಪ್ರಾಂತದೊಳಗೆ ಬೇರೆ ಬೇರೆ ದೇಶದಲ್ಲಿ ಇವತ್ತು ಮಳೆಗಾಲ ಅಲ್ಲ, ಕೆಲವು ದೇಶದಲ್ಲಿ ಮಳೆಗಾಲ, ಕೆಲಸ ಮಳೆಗಾಲ ಅಲ್ಲ ಅದು ಒಂದು. ಅಂದರೆ ಒಂದೇ ಕಾಲಕ್ಕೆ ಎಲ್ಲ ಕಡೆ ನೀರು ಹೇಗೆ ಬರೋಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿಯಲ್ಲಿ ಭಗವಂತ ವ್ಯವಸ್ಥೆ ಮಾಡಿದ್ದಾರೆ. ಇಂಥ ಈ ಒಂದು ಮಳೆ ಮೇಘಗಳ ಕಲ್ಪನೆಯ ಬಗ್ಗೆನೆ ವಿಶೇಷವಾದಂಥ ಮಾಹಿತಿಗಳನ್ನು ನಮ್ಮ ಶಾಸ್ತ್ರಗಳು ಅಲ್ಲಲ್ಲಿ ಕೊಟ್ಟಿದೆ ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಮ ಜನಕ್ಕೆ ಏನೇನೂ ಗೊತ್ತಿದ್ದಿಲ್ಲ. ಮಳೆ ಅಂತ ಕೈ ಮುಗಿದ್ಬಿಡ್ತಿದ್ರು ಅಂತ ತಿಳ್ಕೊಂಡಿದ್ದಾರೆ. ಮಳೆ ಕೈ ಮುಗಿತಿದ್ದಿಲ್ಲ ಅವರು, ಮಳೆ ತರಿಸ ದೇವತೆಗಳಿಗೆ ಕೈ ಮುಗಿತಾ ಇತ್ತು. ಇವತ್ತು ನೀರು ಬಿಟ್ಟಿಲ್ಲ ಅಂತ ತಕ್ಷಣ ಅವರೆಲ್ಲ ಹೋಗಿದ್ದಾನೆ ಬಿಡೋನು ಅಂತ ಕೇಳ್ತಾರಲ್ಲ, ಆತ ಹೇಳ್ತಾರೆ ಕೆಲವರೆಲ್ಲ. ಅಲ್ಲಿ ಇಷ್ಟು ಜನ ಮನೆ ಬಂದ್ಬಿಟ್ಟಿದ್ದಾರೆ, ಎಷ್ಟು ಸಮಾರಂಭ ಇದೆ, ನೀರು ಏನು ಮಾಡ್ತೀರಿ ಅಂತ ಕೇಳಿದರೆ, ಇಲ್ಲ ನೀರು ಬಿಡೋನು ಕೈಗಾಲ ಕಚ್ಚಿ ಮಾಡಿಬಿಟ್ಟಿದ್ದೇವೆ ಅಂತ ಹೇಳ್ತಾ, ಕೈ ದುಡ್ಡು ಕೊಟ್ಬಿಟ್ಟಿದ್ದೆ, ಹೇಳ್ದ ಬಿಡ್ತಾನೆ ಇವತ್ತು ನೀರು ಕಟ್ಟೆ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾ. ಅಂದರೆ ಅವನೊಳಗೆ ಹಾಕ್ಕೊಂಡ್ರೆ ಹೇಗೆ ಬಂತು ನೋಡಿ, ಈಗ ಬರೀ ಟ್ಯಾಪ್ ಅವನೊಳಗೆ ಬಂದುಬಿಡ್ತೀಗ, ದೇವತಾ ಪ್ರಾರ್ಥನೆ ಮಳೆ ಬರುತ್ತೆ ಅಂತ ಅರ್ಥ. ಯಾರೋ ಕೈ ಜೋಸಿಯವರಿಗೆ ದೇವರನ್ನ ಪ್ರಾರ್ಥನೆ ಮಾಡಿಬಿಟ್ರೆ, ವರ್ಣನ ವರ್ಣನ ಪ್ರಾರ್ಥನೆ ಮಾಡಿಬಿಟ್ರೆ ಮಳೆ ತಬ ತಬ ಸುರಿಬೇಕು. ಆ ಮಂತ್ರಗಳಿಗೆ ಶಕ್ತಿ ಇದೆ ಅಂತ ಹೇಳುತ್ತಾ. ಸೂರ್ಯ ಮಳೆ ನೀರು ತಾಕ ನಿಲ್ಲಿಸೋದು ನಿಲ್ಲಿಸ್ಬಿಡ್ತಾನಲ್ಲ, ನಮಗೆ ಇವನು ಕಾಂಟ್ಯಾಕ್ಟ್ ಮಾಡೋದು ಬರುತ್ತೆ ಅಷ್ಟೇ. ಆದರೆ ದೇವತೆಗಳು ಕಾಂಟ್ಯಾಕ್ಟ್ ಮಾಡೋದು ನಮಗೆ ಗೊತ್ತಿಲ್ಲ. ದೇವತೆಗಳ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಮಂತ್ರಗಳ ಮೂಲಕ ಮಾಡಬೇಕು. ಮತ್ತು ಇಂಟರ್ನೆಟ್ ಕನೆಕ್ಟ್ ಮಾಡಬೇಕಾದ್ರೆ ಇಂಟರ್ನೆಟ್ ವ್ಯವಸ್ಥೆ ಇರಬೇಕು ಮನೆಯೊಳಗೆ. ಸುಮ್ಮನೆ ಇಂಟರ್ನೆಟ್ ಟಿವಿ ಹಾಕಿದ್ರೆ ಇಂಟರ್ನೆಟ್ ಅಲ್ಲ, ಅದು ಬರೀ ಕಂಪ್ಯೂಟರ್ ಇಂಟರ್ನೆಟ್ ಅಲ್ಲ, ಅದು ಬೇರೆ ವ್ಯವಸ್ಥೆ ಇದೆ ಅದು. ಆ ಥರದ ವ್ಯವಸ್ಥೆ ಇರುತ್ತೆ. ಋಷಿಗಳಿಗೆ ಮುನಿಗಳಿಗೆಲ್ಲ ದೇವತೆಗಳನ್ನು ಸಂಪರ್ಕಿಸತಕ್ಕಂಥ ವ್ಯವಸ್ಥೆ ಮಂತ್ರಗಳ ಮೂಲಕ ಇತ್ತು. ಆದ್ದರಿಂದ ಮಳೆ ಸುರಿಸಕ್ಕೂ ಬರ್ತಿತ್ತು, ಮಳೆ ನಿಲ್ಲಿಸಕ್ಕೂ ಬರ್ತಿತ್ತು. ಇದೆಲ್ಲ ವಿಶಿಷ್ಟವಾದ ತತ್ವಜ್ಞಾನದ ಅನೇಕ ಮುಖಗಳಿವೆಲ್ಲ ಕೂಡ. ಇದನ್ನು ನೋಡದೇ ಇದ್ದ ಜನಗಳು, ನಮ್ಮ ಜನಗಳು, ಹುಂಬ ಜನಗಳು ಏನೂ ಗೊತ್ತಿದ್ದಿಲ್ಲ ಅಂತ ಹೇಳ್ತಾರಲ್ಲ, ಅವರಿಗೇನು ಗೊತ್ತಿದ್ದಲ್ಲ, ಅವ್ರ ಬಗ್ಗೆ ಇವರಿಗೇನೂ ಗೊತ್ತಿಲ್ಲ, ಅವ ಸ್ಪಷ್ಟ ಆಗುತ್ತೆ ಅಷ್ಟೇ. ಆ ಶಾಸ್ತ್ರದ ಬಗ್ಗೆ, ಜನಗಳ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಜನಕ್ಕೆ ಏನೂ ಗೊತ್ತಾಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಮೇಘಗಳಿಂದ ಮಳೆ, ಪರ್ಜನ್ಯಾತ್ ಅನ್ನ ಸಂಭವ, ಮಳೆ ಸುರಿದಾಗ ಆ ನೀರಿನಿಂದ ಸೃಷ್ಟಿ ಮತ್ತೆ ಪ್ರಾರಂಭ. ಸರಿ, ಮಳೆ ಹೇಗೆ ಬರಬೇಕು? ಪ್ರೋಸೆಸ್ ಎಲ್ಲ ನಡೀಬೇಕಲ್ಲ. ಈಗ ಸೂರ್ಯ ಉತ್ತರಾಯಣದಲ್ಲಿ ನೀರನ್ನು ಮೇಲೆ ಕೆಳಕೊಡ್ತಾನೆ, ದಕ್ಷಿಣಾಯಣದಲ್ಲಿ ಕೆಳಕೊಡ್ತಾ ಹೋಗ್ತಾನೆ. ಉತ್ತರಾಯಣದ ಬಿಸಿಲು ಬಹಳ ತೀವ್ರ, ತೀಕ್ಷ್ಣ ಬಿಸಿಲಾಗಲೇ ಮೇಲೆ ಎಳ್ಕೊತಾನಾದ್ರಿಂದಾಗೇನೆ ಇವತ್ತು ಕರೆಂಟ್ ಪಂಪ್ ಬಿಸಿಯಾಗುತ್ತೆ. ತುಂಬಾ ಹೊತ್ತು ಆಪರೇಟ್ ಮಾಡಿದ ಪಂಪ್ ಬಿಸಿಯಾಗುತ್ತಲ್ಲ, ವಾತಾವರಣ ಬಿಸಿಯಾಗಿಬಿಡುತ್ತೆ. ಸೂರ್ಯನ ತಾಪಕ್ಕೆ ವಾತಾವರಣ ಬಿಸಿಯಾಗುತ್ತೆ. ಮಧ್ವಾಚಾರ್ಯರು ಸೂರ್ಯನ ಬಗ್ಗೆ ತುಂಬಾ ಪೂರ ಮಾಹಿತಿ ಕೊಡ್ತಾ ಹೋಗ್ತಾರೆ. ಸೂರ್ಯನ ಕಿರಣಗಳು ನಾಲ್ಕು ಭಾಗ ಇದೆ ಅಂತ ಹೇಳುತ್ತಾರೆ. ಸೂರ್ಯನ ಕಿರಣದಲ್ಲಿ ನಾಲ್ಕು ಭಾಗ ಇದೆ, ಗಮನಿಸಿ. ವಿಜ್ಞಾನ ಇನ್ನೂ ಮಾತನ್ನು ಹೇಳಿಲ್ಲ. ಮಧ್ವಾಚಾರ್ಯ ಕೊಡ್ತಕ್ಕಂಥ ವಿವರಣೆಗಳನ್ನ ಇವತ್ತು ಅತ್ಯಾಧುನಿಕ ವಿಜ್ಞಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೂರ್ಯನ ಒಂದು ಕಿರಣಗಳಿಗೆ ಬರೀ ಸುಡತಕ್ಕಂಥ ಶಕ್ತಿ ಇದೆ, ಸುಡತಕ್ಕಂಥ ಶಕ್ತಿ ಇದೆ. ಕೆಲವು ಕಿರಣಗಳಿಗೆ ಮೇಲೆ ಕೆಡಿತಕ್ಕಂಥ ಶಕ್ತಿ ಇದೆ, ಕೆಲವು ಕಿರಣಗಳಿಗೆ ಬಣ್ಣ ಬದಲಾಯಿಸಿ ಹಣ್ಣುಗಳನ್ನು ಪಾಕ ಮಾಡುತ್ತೆ. ಹಣ್ಣುಗಳನ್ನು ಬಿಸಿಲು ದೇಶದೊಳಗೆ ಹಣ್ಣು ಬಹಳ ಸಾರವತ್ತಾಗಿರುತ್ತೆ. ಹಸಿರು ಬಿಸಿಲು ದೇಶದೊಳಗೆ ಹಣ್ಣುಗಳ ಟೇಸ್ಟೇ ಬೇರೆ, ರೀತಿಯೇ ಬೇರೆ. ಆ ಮೂಲಕವಾಗಿ ಪಾಚಿನಿ ಅಂತ ಕರೀತಾರೆ. ಹಣ್ಣುಗಳನ್ನು ಪಕ್ವಗೊಳಿಸ್ತಕ್ಕಂಥ ಕಿರಣಗಳಿದೆಯಲ್ಲ, ತಾಪ ಹುಟ್ಟಿದ ಕಿರಣಗಳಿವೆ. ಪ್ರಕಾಶಿನಿ ಬೆಳಕು ಕೊಡ್ತಕ್ಕಂಥ ಕಿರಣಗಳು, ಸೂರ್ಯನ ಕಿರಣ ಬೆಳಕು ಕೊಡೋ ಕಿರಣಗಳೇ ಬೇರೆ. ಬಿಸಿಲಿಂದ ನೀರನ್ನು ಮೇಲೆ ಕೆಳೆ ಕಿರಣಗಳೇ ಬೇರೆ. ಈ ದಕ್ಷಿಣಾಯನ ಕಿರಣದಲ್ಲಿ ಮೇಲೆ ಕೆಳೆಯೋದಿಲ್ಲ, ನೀರನ್ನು ನೀರಕ್ಕೆ ಮೇಲೆ ಕೆಳೆಯೋದಿಲ್ಲ, ಬರೀ ಬೆಳಕು ಮಾತ್ರ ಕೊಡ್ತಾರೆ. ಬೆಳಕು ಕೊಡ್ತಾನೆ, ಪಾಕವೆಲ್ಲ ಮರ್ತಾ ಹೋಗ್ತಾನೆ. ಈಗ ಸೂರ್ಯನ ಕಿರಣಗಳು ಎಷ್ಟು ಭಾಗ ಇದೆ ಅಂತ ವಿವೇಚನೆ ಮಾಡೋದನ್ನು ಅರ್ಥ ಮಾಡಿಕೊಂಡ್ರೆ ಉತ್ತರಾಯಣದೊಳಗೆ ಡಾಮಿನೇಟ್ ಆಗೋದೆಲ್ಲ ನೀರನ್ನು ಮೇಲೆ ಕೆಳಿತಕ್ಕಂಥ ಕಿರಣಗಳು. ಆದ್ದರಿಂದ ಒಂದು ರೀತಿ ಮನುಷ್ಯನಿಗೆ ಅಷ್ಟು ವಿಶೇಷವಾದಂಥ ತಾಪ ಉಂಟಾಗುತ್ತೆ, ನೀರೆಲ್ಲ ಮೆಲಕ್ಕೆ ಹೋಗ್ತಾ ಬರುತ್ತೆ. ಈ ದಕ್ಷಿಣಾಯನದಲ್ಲಿ ಸೂರ್ಯ ಬೆಳಕು ಶುರು ಮಾಡ್ತಾನಂತೆ, ನಿಧಾನವಾಗಿ ಮಳೆ ಸುರಿಲಕ್ಕೆ ಪ್ರಾರಂಭವಾಗ್ತಾ ಇದೆ. ಆಗ ಎಲ್ಲ ಬೆಳೆಗಳಿಗೂ ಪ್ರಾರಂಭ. ಚಾತುರ್ಮಾಸ್ಯ ಕಾಲ ಅಂದರೆ ಮುಖ್ಯವಾಗಿ ಅದೇ, ಚಾತುರ್ಮಾಸ್ಯ ಕಾಲ, ದಕ್ಷಿಣಾಯನದ ಕಾಲ, ಮಳೆಗಾಲ. ಆ ಸಮಯದಲ್ಲಿ ನೀರೆಲ್ಲ ಕಡೆ ಸುರಿಯುತ್ತೆ, ಸಂಚಾರ ಮಾಡೋದು ಕಷ್ಟ, ಪ್ರಾಣಿಗಳು ಹೊರಗೆ ಓಡಾಡ್ತಾ ಇರುತ್ತೆ, ಸಂಚಾರ ಮಾಡೋದು ಕಷ್ಟ. ಸಂಚಾರ ಮಾಡಿದರೆ ಪ್ರಾಣಿಗಳಿಗೆ ಅಪಾಯವಾಗದ ಹಾಗೆ ಸಂಚಾರ ಮಾಡೋದು ಕಷ್ಟ. ಆದ್ದರಿಂದ ಯತಿಗಳು ಸಹ ಚಾತುರ್ಮಾಸ್ಯ ಕಾಲದಲ್ಲಿ ಸಂಚಾರಾದಿಗಳನ್ನು ಮಾಡಬಾರದು ಅಂಥೇಳಿ ಚಾತುರ್ಮಾಸ್ಯಕ್ಕೂ ಈ ದಕ್ಷಿಣಾಯನಕದ ಚಾತುರ್ಮಾಸ ಒಂದು ಯತಿಗಳ ಸಂಕಲ್ಪಕ್ಕೂ ಗಂಟು ಹಾಕ್ತಾರೆ. ಇಷ್ಟು ವಿಶೇಷವಾದಂಥ ಮುಂದಾಲೋಚನೆಯಿಂದ ಶಾಸ್ತ್ರಕಾರರು ನಮ್ಮ ಧರ್ಮಾನುಷ್ಠಾನಕ್ಕೆ ಕಾಲದ ವಿಶೇಷವಾದ ಮಹತ್ವವನ್ನು ಕೂಡ ಕಲ್ಪಿಸಿದ್ದಾರೆ. ಹೀಗೆ ಯಜ್ಞಾತ್ ಭವತಿ ಪರ್ಜನ್ಯಾದ ಅನ್ನ ಸಂಭವ. ಇಲ್ಲಿ ಪರ್ಜನ್ಯ ಎಲ್ಲಿಂದ ಬರಬೇಕು, ಮಳೆ ಎಲ್ಲಿಂದ ಬರಬೇಕು? ಆ ಸೂರ್ಯನ ಶಕ್ತಿ ಬರಬೇಕಲ್ಲ. ಈಗ ಆ ಮಿಷನ್ ಆಪರೇಟ್, ಮಿಷನ್ನಿಂದ ನೀರು ಮೇಲಕ್ಕೆ ಹೋಗ್ಬೋದು, ಮಿಷನ್ ಆಪರೇಟ್ ಕರೆಂಟ್ ಸಪ್ಲೈ ಮಾಡಬೇಕಲ್ಲ. ಆ ಕರೆಂಟ್ ಸಪ್ಲೈ ಮಾಡೋದು ಯಾರು ಅಂತ ಕೇಳಿದರೆ ಯಜ್ಞ ಸಂಭವ. ಯಜ್ಞ ಮಾಡ್ತಾ ಮಾಡ್ತಾ ಹೋದಂತೆ ಸೂರ್ಯನ ಶಕ್ತಿ ಸ್ಟ್ರೆಂಥನ್ ಆಗುತ್ತೆ ಅಂತ ಹೇಳುತ್ತಾರೆ. ಸೂರ್ಯನ ಶಕ್ತಿ ವಿಶೇಷವಾಗಿ ಬಲವಾಗ್ತಾ ಹೋಗುತ್ತೆ. ಆದ್ದರಿಂದ ಸೂರ್ಯ ತನ್ನ ಕೆಲಸವನ್ನು ಮಾಡಕ್ಕೆ ಅನುಕೂಲವಾಗುತ್ತೆ. ಅದಕ್ಕೇನೆ ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞಯಾಗಗಳನ್ನು ಮಾಡೋದು ಅಂದರೆ ಮಳೆಯನ್ನು ಸರಿಯಾಗಿ ಕಾಣೋದು ಅಂತ ಅರ್ಥ. ಸಕಾಲಕ್ಕೆ ಮಳೆ ಬರಲಿಕ್ಕೆ ಸಕಾಲಕ್ಕೆ ಮಾಡ್ತಕ್ಕಂಥ ಯಜ್ಞಗಳೇ ಸಾಕ್ಷಿ. ಇವತ್ತಿನ ದಿವಸ ಯಜ್ಞಗಳ ಕಾನ್ಸೆಪ್ಟೇ ಇಲ್ಲ, ಇದ್ರೆ ಬಲಿ ಕೊಡೋದು, ಶಿಶು ಬಲಿ ಕೊಡೋದು, ಕೋಣ ಬೇನೆ ಕೊಡೋದು, ಇದರಿಂದ ಬರುತ್ತಾ ಇದ್ದ ಮಾಡಿನ ಹೋಗಿಬಿಡುತ್ತೆ ಅಷ್ಟೇ. ಇದರಿಂದ ಯಜ್ಞವಾಗೋದೇ ಇಲ್ಲ. ಅಶ್ವಮೇಧಾದ ಯಜ್ಞಗಳಿರುತ್ತಲ್ಲ, ಅಂತ ಯಜ್ಞಗಳನ್ನು ಮಾಡಿದಾಗ ವಿಶೇಷವಾದಂತಹ ಈ ಮಳೆ ಬೆಳೆಯ ವ್ಯವಸ್ಥೆ ಸರಿಯಾಗಿ ನಡೆಯುತ್ತೆ ಅಂತ ಹೇಳಿ. ಮತ್ತು ಅದನ್ನು ಮಾಡ್ತಾ ಇಲ್ಲ, ಅದೇನು ಮಾಡಬೇಕು ಅಂತ ಕೇಳಿದರೆ ಅದನ್ನು ಬಿಟ್ಟುಬಿಡಿ. ಕೊನೆ ಪಕ್ಷ ನಾವು ಮಾಡೋ ಯಜ್ಞ ಮಾಡಬೇಕಲ್ಲ, ಮಣ್ಣು ಹೇಳಿಲ್ಲ. ವೈಶ್ಯದೇವ, ಬ್ರಹ್ಮಯಜ್ಞ, ಪಿತೃಯಜ್ಞ ಇತ್ಯಾದಿಗಳನ್ನು ಮಾಡ್ತಾ ಇದ್ರೆ ಈ ಯಜ್ಞ ನಾವು ಕೊಡ್ತಕ್ಕಂಥ ಟ್ಯಾಕ್ಸು ಗೌರ್ಮೆಂಟನ್ನು ಸ್ಟ್ರೆಂಥನ್ ಮಾಡುತ್ತೆ, ಫೈನಾನ್ಷಿಯಲಿ ಸ್ಟ್ರೆಂಥನ್ ಮಾಡುತ್ತೆ. ಹಾಗೆ ನಾವು ಮಾಡ್ತಕ್ಕಂಥ ಯಜ್ಞ ದೇವತೆಗಳನ್ನು ಸಶಕ್ತರನ್ನಾಗಿ ಮಾಡುತ್ತೆ. ಅದನ್ನೇ ಭಗವಂತ ಹೇಳುತ್ತಾ ಪರಸ್ಪರಂ ಭಾವಯಂತಹ ಶ್ರೇಯ ಪರವಾಕ್ಷಥ ಅಂತ ಹೇಳಿ. ಯಜ್ಞಯಾಗಾದಿಗಳಿಂದ ಮಳೆ ಬರಲಿಕ್ಕೆ ಭಾರಿ ಅನುಕೂಲವಾಯಿತು. ಅದು ಯಜ್ಞಯಾಗ ಮಾಡಲಿಕ್ಕೆ ಏನಿರಬೇಕು ಅಂತ ಕೇಳಿದರೆ ಆ ಸಮಯಕ್ಕೆ ಯಜ್ಞ ಕರ್ಮವನ್ನು ಮಾಡದೆ ಹೋದರೆ ಯಾವ ಯಜ್ಞ ಮಾಡಲಿಕ್ಕಾಗೋದಿಲ್ಲ. ಯಜ್ಞ ಕರ್ಮ ಸಮುದ್ಭವ. ಯಜ್ಞ ಸೃಷ್ಟಿಯಾಗಬೇಕಾದ್ರೆ ಒಂದು ಆಕ್ಟಿವಿಟಿ ಇರಲೇಬೇಕು. ಆಕ್ಟಿವಿಟಿ ಇಲ್ಲದೆ ಹೋದರೆ ಯಜ್ಞ ಮಾಡಲಿಕ್ಕಾಗೋದೇ ಇಲ್ಲ. ಮತ್ತು ಯಾವುದೇ ಆಕ್ಟಿವಿಟಿಯಿಂದ ಯಜ್ಞ ಆಗೋದಿಲ್ಲ. ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋ ಯ ಕರ್ಮಣಃ. ನಾವು ಮಾಡ್ತಕ್ಕಂಥ ಸತ್ಕಾರ್ಯಗಳನ್ನು ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡದೆ ಭಗವತ್ ಪ್ರೀತಿಗೋಸ್ಕರ ಅಂತ ಅನುಸಂಧಾನ ಮಾಡಿದರೆ ಅದು ಯಜ್ಞವಾಗುತ್ತೆ. ಯಜ್ಞದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಪ್ರಾಣಿಗಳು. ಸರಿ, ಇಂಥ ಕರ್ಮಾಚರಣೆ ಯಾರಿಂದ ಆಗಬೇಕು ಅಂತ ಪ್ರಶ್ನೆ ಆಗಿದೆ. ಇಂಥ ಕರ್ಮಾಚರಣೆ ಯಾರಿಂದ ಆಗಬೇಕು ಅಂತ ಕೇಳಿದರೆ ಕರ್ಮ ಬ್ರಹ್ಮೋದ್ಭವಂ ವಿಧಿ. ಇಂಥ ಕರ್ಮ ಭಗವಂತನ ದಯೆಯಿಂದ ಆಗಬೇಕೇ ಹೊರತು ಬೇರೆ ರೀತಿ ಮಾಡೋಕ್ಕಾಗೋದಿಲ್ಲ. ಮನುಷ್ಯನಿಗೆ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅವನ ಶಕ್ತಿ ತುಂಬ ಲಿಮಿಟೆಡ್. ಅದು ಮನುಷ್ಯನ ಶಕ್ತಿ ತುಂಬ ಸೀಮಿತವಾದದ್ದು. ಆ ಶಕ್ತಿಯು ಎಕ್ಸಿಬಿಟ್ ಆಗಲಕ್ಕೂ ಭಗವಂತನ ದಯೆ ಬೇಕು. ಆದ್ದರಿಂದ ಭಗವಂತ ಅನುಗ್ರಹದಿಂದಲೇ ಕರ್ಮ ಆಚರಣೆ ಆಗಬೇಕು. ಮೊನ್ನೆ ನಿನ್ನೆ ಹೇಳಿದಂತೆ ತೇನವಿನ ತೃಣಮತು ನಚನತ್. ಭಗವಂತನ ದಯೆಯಿಂದ ಹೋದರೆ ಹುಲ್ಲು ಕಡ್ಡಿ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಅಲುಗಾಡೋದೊಂದು ಕ್ರಿಯೆಯಲ್ಲ, ಆ ಕ್ರಿಯೆಗೆ ಭಗವಂತ ಬೇಕು. ಅಂದ ಮೇಲೆ ಉಳಿದ ಕ್ರಿಯೆಗಳನ್ನು ಭಗವಂತ ಎಷ್ಟು ಬೇಕು ಲೆಕ್ಕ ಹಾಕಿ. ಎಲ್ಲ ಕ್ರಿಯೆಗಳು ಒಂದೇ ರೀತಿಯಲ್ಲ, ಮತ್ತೆ ವ್ಯತ್ಯಾಸ ಉಂಟು ಕ್ರಿಯೆಗಳಲ್ಲಿ. ವಯಸ್ಸಾದವರಿರ್ತಾರೆ ಪಾಪ, ಅವ್ರು ನಡೆಯೋ ಶಕ್ತಿ ಮಾತ್ರ ಇದೆ, ಎಲ್ಲ ನಡ್ಕೊಂಡು ಹೋಗ್ತಾರೆ. ಒಂದು ಮೆಟ್ಲು ಬಂತಂದ್ರೆ ಗಾಬರಿ ಆಗಿಬಿಡ್ತಾರೆ. ಹಬ್ಬ ಅಷ್ಟು ಕಾಲು ಎತ್ತಿ ಹೇಗೆ ಇಡೋದು ಅಂತ ಯೋಚನೆ ಮಾಡ್ತಾರೆ. ನಮಗೆ ಗೊತ್ತಾಗೋದಿಲ್ಲ, ಹರ್ತಾ ಹರ್ತಾ ಹೋಗ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ. ವಯಸ್ಸಾದ್ಮೇಲೆ ನೋಡ್ಬೇಕು, ವಯಸ್ಸಾದ ಮೇಲೆ ಒಂದು ಚೂರು ಎತ್ತಿಡೋದು ಕಾಲಾಗೋದಿಲ್ಲ. ಈ ಸೆಲ್ ಮೇಲೆ ಸರಿಸೋತ ಹೋಗ್ತಿರ್ತಾರೆ ಪಾಪ. ಒಂದು ಚೂರು ಏನೋ ಹೊಸ್ತಿನಾರ ಬಂದುಬಿಟ್ರೆ ಸ್ಟಾಪ್, ಹೊಸ್ತಿರ ಬೇಕಿಲ್ಲ. ಒಂದು ಮೊಸಾಯಿಕೇನ ಸ್ವಲ್ಪ ಮೇಲೆ ಕೆದ್ದುಬಿಟ್ಟಿದ್ರೆ ಆಗ ಎಷ್ಟು ಶ್ರಮ ಆಗುತ್ತಾ ಗೊತ್ತಾ ಯೋಚನೆ ಮಾಡಬೇಕು. ಅಂದ್ರೆ ಎತ್ತಡ ಶಕ್ತಿ ಹೋಗಿದೆ ಅವರಿಗೆ ಆಗಲೇ. ಈ ಚವಳ ಶಕ್ತಿ ಎತ್ತಡ ಶಕ್ತಿ ಇಲ್ಲ, ಈಗ ಹಾರ ಶಕ್ತಿ ಅಂತ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಹಾರ ಶಕ್ತಿ ಹಾರಾಡೋ ಕಾರಣೇ ಬೇರೆ ಅಂದ್ಬಿಡ್ತಾರೆ. ಹಾರಾಡೋ ಕಾರಣೇ ಬೇರೆ, ಹಾರಾಡೋ ಶಕ್ತಿ ಬೇರೆ, ಎತ್ತಿಡೋ ಶಕ್ತಿ ಬೇರೆ, ಓಡಾಡೋ ಶಕ್ತಿ ಬೇರೆ. ಕೊನೆ ಬರ್ತಾ ಬರ್ತಾ ಮಲಗ ಶಕ್ತಿ ಇರೋದಿಲ್ಲ, ಬೆಡ್ ಸರ ಸತ್ತೋಗ್ತಾನೆ ಕೊನೆಗೆ. ಹಾಸಿ ಹೋಗಿ ಬಗ್ಗಲಾಗ ಬೆಳಕು ಬೈಕಿದ್ದ ಬೆಳಕಿರಬೇಕಂತ ನಿಮ್ಮ ಕೂಡ ಇಲ್ಲ. ಅದು ಒಂದೇ ಕರೆಂಟ್ ಅಂದ್ರೆ ಎಷ್ಟು ಭಿನ್ನವಾದಂಥ ವ್ಯಾಪಾರವಾಗುತ್ತೆ ಅಂತ ಲೆಕ್ಕ ಹಾಕಿದರೆ ವಯಸ್ಸಾಗ್ತಾ ಹೋದಂತೆ ಎಷ್ಟೆಷ್ಟು ಬದಲಾವಣೆ ಆಗಿಬಿಡುತ್ತೆ. ಕೊನೆಗೆ ಮಲಗ ಬಗ್ಗೆ ಬದಲಾಯಿಸಕ್ಕಾಗದೇನೆ ಹುಣ್ಣ ಎಷ್ಟೋ ಜನಕ್ಕೆ ಬೇರೆ ಏನು ಕಾರಣ ಇಲ್ಲ, ಚಿತ್ರ ಹಿಂಸೆಪಟ್ಟು ಸಾಯ್ತಾರೆ ಪಾಪ. ವಾಸಿಯಾಗದ ಹುಣ್ಣುಗಳಾಗಿಬಿಡುತ್ತೆ. ಅದು ಯಾವ ರೀತಿ ಮನಸ್ಸೇ ಎಲ್ಲ ಕೂಡಲಕ್ಕಂತೂ ಬರೋದೇ ಇಲ್ಲ, ಮನಸ್ಸಲೇಬೇಕು. ಮೊದಲು 24 ತಾಸು ಮಾಡಕ್ಕೆ ಬರೋದಿಲ್ಲ. ಆದ್ರಿಂದಾಗಿನೇ ಈ ಕಡೆ ಯಾಕೆ ಆ ಕಡೆ ಆ ಕಡೆ ಎಲ್ಲ ಹುಣ್ಣುಗಳಾಗಿ ಎಂಥ ಒಂದು ಭಯಂಕರವಾದ ನರಕದ ರೀತಿಯಾಗುತ್ತೆ ಅವನಿಗೆ. ಇದೆಲ್ಲ ಯೋಚನೆ ಮಾಡಿದ ಶಕ್ತಿಗಳಲ್ಲಿ ತುಂಬ ವೈವಿಧ್ಯ ಇದೆ.